प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। यस्मात् ब्रह्मेन्द्र रुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्दुर्नो हृत् यद्वचश्चन्द्रिका स्वान्तसन्तापं वधिकृन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततम् प्रसन्नाः हरौ सुभक्तिम् मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जया। देवम् नारायणम् नत्वा सर्वदोषविवर्जितम् परिपूर्णम् गुरुमुश्चान् गीतार्थम् वक्ष्यामि लेशतः। गुणगणनिलयम् पतिम् रमायाः जगदघदहनम् च वासवी सूनुम् मुनिकुलतिलकम् च पूर्णबोधम् गुरुमपि परमम् गुरुम् च मे वन्दे। लक्ष्मीनारायणम् नत्वा पूर्णबोधान् गुरूनपि कुर्मश्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद ಶ್ರೀಮದ್ಭಗವದ್ಗೀತೆಯಲ್ಲಿ ಭಗವಂತ ಏಳನೇ ಅಧ್ಯಾಯದಲ್ಲಿ ಜ್ಞಾನಂ ದೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾ ನೇಹಭೂಜೋನ್ಯತ್ ಜ್ಞಾತವ್ಯಮವಶಿಷ್ಯತೆ ಅಂತ ನಿರೂಪಣೆ ಮಾಡ್ತಾ ಇದ್ದಾನೆ ಅರ್ಜುನ. ನಿನಗೆ ನಾನು ಜ್ಞಾನ ಮತ್ತು ವಿಜ್ಞಾನ ಎರಡನ್ನೂ ಹೇಳ್ತೇನೆ. ಇವನ್ನು ತಿಳಿದರೆ ಮತ್ತೊಂದು ತಿಳಿಬೇಕಾದ ವಸ್ತುವೇ ಇರೋದಿಲ್ಲ. ಅಷ್ಟು ವಿಶಿಷ್ಟವಾದಂಥ ವಿಚಾರವನ್ನು ಹೇಳ್ತೇನೆ. ಇದು ಎಲ್ಲರೂ ಸುಲಭವಾಗಿ ತಿಳ್ಕೊಳ್ಳೋಂಥ ಅಂಥ ಅಲ್ಲ. ಅದಕ್ಕೆ ವಿಶೇಷವಾದ ಒಂದು ಆಸಕ್ತಿ ಇರಬೇಕು. ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂವೇತ್ತಿ ತತ್ವತಃ. ಎಲ್ಲೋ ಸಾವಿರ ಸಾವಿರ ಮನುಷ್ಯರಲ್ಲಿ ಒಬ್ಬ ಇದಕ್ಕೆ ಪ್ರಯತ್ನ ಪಡ್ತಾನೆ, ಅದರಲ್ಲಿ ಎಷ್ಟೋ ಜನಗಳಲ್ಲಿ ಒಬ್ಬ ಯಶಸ್ವಿಯಾಗ್ತಾನೆ, ಅದರಲ್ಲಿ ಎಷ್ಟೋ ಜನಗಳಲ್ಲಿ ಒಬ್ಬ ಹೆಚ್ಚು ಸಮಗ್ರ ತಿಳಿತಾನೆ. ಅಷ್ಟು ಕಠಿಣವಾದದ್ದು ಈ ಒಂದು ಅಧ್ಯಾತ್ಮದ ಮಾರ್ಗ ಅಂತ ಹೇಳಿದ್ದಾರೆ. ಅಧ್ಯಾತ್ಮದ ಮಾರ್ಗ ತುಂಬ ಕಠಿಣವಾದದ್ದು. ಯಾತಕ್ಕೆ? ಆಳವಾದ ವಿವೇಚನೆ ಇಲ್ಲದವರಿಗೆ ಅದು ತಿಳಿತಕ್ಕಂಥ ಪ್ರಸಂಗ ಇಲ್ಲ. ಕೆಲವು ಸಬ್ಜೆಕ್ಟ್ ತಗೊಳ್ಳೋದಕ್ಕೆ ಸಾಮಾನ್ಯ ಸಾಧ್ಯ ಇಲ್ಲ. ಮ್ಯಾಥಮೆಟಿಕ್ಸ್ ತಗೊಳ್ಬೇಕು, ಸೈನ್ಸ್ ತಗೊಳ್ಬೇಕು ಅಂತ ಹೇಳಿದರೆ ಕ್ಯಾಲಿ ನೋಡ್ತೇನೆ, ನೀವು ಸೈನ್ಸ್ ಬೇಡ ಆಳ್ಸೆ ತಗೋ ಅಂತ ಹೇಳಿಬಿಡ್ತಾರೆ ಫಸ್ಟ್. ಯಾವನು ಬುದ್ಧಿ ಹರಿತಾ ಇಲ್ಲ, ಯಾವನು ಹೆಚ್ಚು ಶ್ರಮ ಪಡಲಿಕ್ಕೆ ತಯಾರಿ ಇಲ್ಲ, ಅವನು ಒಂದು ಸ್ವಲ್ಪ ಹಿಂದೆ ಬಿಡಬೇಕಾಗತ್ತೆ. ಅದು ವಿಶೇಷವಾಗಿ ನಾವು ಗಮನಿಸೇ ಗಮನಿಸ್ತೇವೆ. ಆದ್ದರಿಂದ ಅಧ್ಯಾತ್ಮ ಮಾರ್ಗ ಮುಂದೆ ಭಗವಂತ ಹೇಳುತ್ತಾನೆ, ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಿದ್ಯೆಗಳ ರಾಜ. ಎಲ್ಲ ವಿದ್ಯೆಗಳು ಒಂದು ಕಡೆಗೆ ಆದರೆ ಆ ವಿದ್ಯೆಗಳ ಮೇಲೆ ಚಕ್ರವರ್ತಿ ಇರತಕ್ಕಂಥ ವಿದ್ಯೆ ಅಧ್ಯಾತ್ಮ ವಿದ್ಯೆ. ಆದ್ದರಿಂದ ಅದಕ್ಕೆ ತುಂಬ ಶ್ರಮ ಪಡಬೇಕು. ಲೌಕಿಕ ವಿದ್ಯೆಯಲ್ಲೇ ಎಲ್ಲರೂ ಪ್ರವೇಶ ಪಡೀಲಿಕ್ಕಾಗೋದಿಲ್ಲ. ಅಂಥ ಹೊತ್ತಿನಲ್ಲಿ ಅಧ್ಯಾತ್ಮ ವಿದ್ಯೆಯಲ್ಲಿ ಪ್ರವೇಶ ಪಡೆಯೋದು ಕಷ್ಟ ಅಂತ ಪರಮಾತ್ಮ ಹೇಳಿ ಇನ್ನು ತನ್ನ ಯಾವುದು ಜ್ಞಾನ ಅಂದರೆ ಅಂತ ಹೇಳುತ್ತಾನೆ. ಪ್ರಕೃತಿ ಎಂಟು ಭಾಗ ಪ್ರಕೃತಿ ಉಂಟು, ಮಹತ್ತತ್ವ ಸೇರಿ ಒಂಬತ್ತು ಭಾಗ ಆಯಿತು. ಭೂಮಿ ಆಪಃ ಅನಲಃ ವಾಯು ಖಂ ಮನಃ ಬುದ್ಧಿರೇವಚ. ಭಗವಂತ ಇಷ್ಟು ತಿಳಿಸಿ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿ ರಷ್ಟಧ. ಹೀಗೆ ಪಂಚಭೂತಗಳು ಬುದ್ಧಿ ಮನಸ್ಸು ಮತ್ತು ಅಹಂಕಾರ ಮತ್ತು ಮಹತ್ತತ್ವ ಈ ಒಂಬತ್ತು ತತ್ವಗಳು ಒಟ್ಟು ಪ್ರಕೃತಿಯ ಭಾಗಗಳು. ಈ ಪ್ರಕೃತಿ ಎಲ್ಲ ನೇಚರ್ ಅಂತ ಏನು ಹೇಳ್ತೇವೆ ಅಂತ ಜಡ ಪ್ರಕೃತಿ. ಈ ಜಡ ಪ್ರಕೃತಿಯ ಹಿನ್ನೆಲೆಯಾಗಿ ಚೇತನ ಪ್ರಕೃತಿ ಇದೆ ಅಂತ ಹೇಳಿದ್ದಾರೆ. ಜಡ ಪ್ರಕೃತಿಯ ಹಿನ್ನೆಲೆಯಾಗಿ ಚೇತನ ಪ್ರಕೃತಿ ಇದೆ. ಇದು ಅಪರೇಯಂಬಿತ ಸ್ತನ್ಯಾಂ ಪ್ರಕೃತಿಂ ವಿದ್ಧಿ ಮೇಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಇದು ಜಡ ಪ್ರಕೃತಿ, ಆದರೆ ಚೇತನ ಪ್ರಕೃತಿ ಹಿಂದೆ ಇದೆ. ಆ ಚೇತನ ಪ್ರಕೃತಿಯೇ ಮಹಾಲಕ್ಷ್ಮಿ. ಮನೆ ನೋಡ್ತಾರೆ, ಮನೆ ಯಾರು ಅಂತ ತಕ್ಷಣ ಕೇಳ್ತಾರೆ, ಮನೆ ಯಾರು ಇಲ್ಲ ಅದೇ ಕಟ್ಕೊಂಡ್ಬಿಟ್ಟಿದ್ದಾರೆ ಯಾರು ಹೇಳ್ತಾರಾ? ಸಾಧ್ಯವೇ? ಯಾವನ ಕಟ್ಟಿರಬೇಕು, ಆಮೇಲೆ ಮಾಡಿರಬಹುದು. ಒಂದು ಕಟ್ಟಕ್ಕೆ ಹೋಗಿ ನಿರಬೇಕು, ತಗೊಳಕ್ಕೆ ಹೋಗಿ ನಿರಬೇಕು, ಮತ್ತೆ ಮತ್ತು ಜಡ ಪದಾರ್ಥವನ್ನಷ್ಟೇ ನೋಡ್ತಾ ಹೋದರೆ ಅರ್ಥ ಇಲ್ಲ. ಜಡಕ್ಕೆ ಸ್ವತಃ ಪ್ರವೃತ್ತಿ ಇಲ್ಲ, ಈ ಸೆಲ್ಫ್ ಫಂಕ್ಷನಿಂಗ್ ಕೆಪ್ಯಾಸಿಟಿ ಇಲ್ಲ. ಆದ್ದರಿಂದ ಎಲ್ಲೆಲ್ಲಿ ಜಡದ ನಾವು ಒಂದು ಕಾರ್ಯವನ್ನು ನೋಡುತ್ತೇವೆ ಅದರ ಹಿನ್ನೆಲೆಯಾಗಿ ಚೇತನವನ್ನು ನೋಡಲೇಬೇಕು. ಆ ಚೇತನವನ್ನು ಮಹಾಲಕ್ಷ್ಮಿ ಅಂತ ಕರೆದು ಆಮೇಲೆ ಅವರ ಮೇಲೆ ಯಾರಿದ್ದಾರೆ, ಏತದ್ಯೋನೀನಿ ಸೂತಾನಿ ಸರ್ವಾಣಿ ಉಪಹಾರಯ, ಎಲ್ಲ ಪ್ರಾಣಿಗಳು ಸಹ ಈ ಮಹಾಲಕ್ಷ್ಮಿಯನ್ನು ಆಶ್ರಯಿಸಿ ಹುಟ್ಟು ಬರ್ತಾ ಇದೆ. ಹುಟ್ಟಿಸೋದು ಮಹಾಲಕ್ಷ್ಮಿ ಆದರೂ ಕೂಡ ಅದಕ್ಕೆ ಕಾರಣನಾದ ಕರ್ತೃ ಯಾರು ಅಂದರೆ ಪರಮಾತ್ಮ ಹೇಳುತ್ತಾನೆ, ಅಹಂ ಕೃಷ್ಣಶ್ಚ ಜಗತಃ ಪ್ರಭವ ಪ್ರಲಯಸ್ತಥ. ಇಡೀ ಜಗತ್ತಿನ ಸೃಷ್ಟಿ ಲಯ ಮೊದಲಾದ ಪ್ರತಿಯೊಂದಕ್ಕೂ ಸಹ ನಾನು ಕಾರಣ ಅಂತ ಹೇಳಿದೆ. ಮಹಾಲಕ್ಷ್ಮಿ ಒಡತಿಯಾದರೆ ಒಡೆಯನಾಗಿ ಭಗವಂತ ಇದ್ದ. ಈ ಜಗತ್ತಿನ ಜಡಭಾಗ ಒಂದು, ಮುಖ್ಯವಾಗಿ ಭಗವಂತನ ಮಹಾಲಕ್ಷ್ಮಿಯ ಹಿರಿಮೆ ಒಂದು, ಮಹಾಲಕ್ಷ್ಮಿಯ ಒಡೆಯನಾಗಿ ಭಗವಂತ ಇದ್ದಾನೆ. ಅದನ್ನೇ ಪ್ರಕೃತಿ ಮತ್ತು ಪುರುಷ ಅಂತ ಕರೆದಿದ್ದು. ಪ್ರಕೃತಿಯಲ್ಲಿ ಎರಡು ಭಾಗ, ಜಡ ಪ್ರಕೃತಿ ಚೇತನ ಪ್ರಕೃತಿ ಅಂತ ಎರಡು ಭಾಗ. ಪುರುಷರಲ್ಲಿ ಸಾಕ್ಷಾತ್ ನಾರಾಯಣ ಸರ್ವೋತ್ತಮನಾದಂಥ ಪುರುಷ, ಇದರ ಮೇಲೆ ಇನ್ನೊಬ್ಬನಿಲ್ಲ. ಜಡ ಪ್ರಕೃತಿ ಮೇಲೆ ಚೇತನ ಪ್ರಕೃತಿ ಇದೆ, ಚೇತನ ಪ್ರಕೃತಿಯ ಮೇಲೆ ಭಗವಂತ ಇದ್ದಾನೆ. ಅವನ ಮೇಲೆ ಯಾರು ಇದ್ದಾರೋ ಅಂದರೆ, ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ, ನನ್ನ ಮೇಲೆ ಬೇರೆ ಯಾವುದೂ ಇಲ್ಲ ಅರ್ಜುನ, ನಾನೇ ಅತ್ಯಂತ ಮೇಲಿನವನು. ಈ ಮಾತು ಅತ್ಯಂತ ಮಾರ್ಮಿಕವಾದ ದೊಡ್ಡ ಸಂದೇಶ ಇದು. ಭಗವಂತನಿಗಿಂತ ದೊಡ್ಡ ತತ್ವ ಇಲ್ಲ. ಮನುಷ್ಯ ಸಾಮಾನ್ಯವಾಗಿ ತುಂಬ ಎತ್ತರದ ವಸ್ತು ಯಾವುದು, ತುಂಬ ಶ್ರೇಷ್ಠವಾದದ್ದು ಯಾವುದನ್ನು ಹುಡುಕ್ತಾ ಇರ್ತಾನೆ. ಅದು ತಗೊಳ್ತಾನೋ ಬಿಡ್ತಾನೋ, ಕೆಲವು ಒಳ್ಳೆಯದು ಯಾವುದನ್ನು ಕಾನ್ಸೆಪ್ಟ್ ಇಟ್ಕೊಂಡಿರ್ತಾನೆ. ಸಾಮಾನ್ಯವಾಗಿ ಒಳ್ಳೆಯದು ಗೊತ್ತು, ತಗೊಳಕ್ಕಾಗೋದಿಲ್ಲ, ಯಾಕೆ ನನಗೆ ನಾನು ಐ ಕಾಂಟ್ ಅಫೋರ್ಡ್ ಟು ಬೈ ಇಟ್ ಅಂತ ಹೇಳ್ತಾನಲ್ಲ ಹಾಗೆ. ಇದ್ರ ಗೊತ್ತಿದ್ರೂ ತಗೊಳೋದಕ್ಕಾಗೋದಿಲ್ಲ, ಆದರೆ ಒಳ್ಳೆಯದು ಯಾವ್ದು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾನೆ. ಮತ್ತು ಆ ದೃಷ್ಟಿಯಿಂದಾದರೂ ದೇವರನ್ನು ತಿಳ್ಕೋಬೇಕು ಮನುಷ್ಯ. ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ, ದೇವರಿಗಿಂತ ಮಿಗಿಲಾದ ಭಗವತ್ ತತ್ವಕ್ಕಿಂತ ಮಿಗಿಲಾದ ಮತ್ತೊಂದು ಸರ್ವೋತ್ಕೃಷ್ಟವಾದ ವಸ್ತು ಇಲ್ಲ. ಅದನ್ನೇ ಶ್ರೀಮದಾಚಾರ್ಯರು ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿತುಸ್ತೇ ಸಮಂ ಪಶ್ಯಾಮಿ ಉತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋ ಅಷ್ಟಮಃ. ನೀನು ಸರ್ವೋತ್ತಮ ಲಕ್ಷ್ಮೀಕಾಂತ, ಪ್ರಕೃತಿಯ ಪತಿ ನೀನು. ಆದ್ದರಿಂದ ಎಲ್ಲಿ ಹುಡುಕಿದರೂ ಕೂಡ ನಿನಗಿಂತ ಮಿಗಿಲಾದ ವ್ಯಕ್ತೊಬ್ಬ ವ್ಯಕ್ತಿ ಸಿಕ್ಕೋದಿಲ್ಲ. ಇದು ಬಹಳ ಮುಖ್ಯವಾಗಿರತಕ್ಕಂಥ ಮಾತು. ಭಗವಂತ ಅಷ್ಟು ಶ್ರೇಷ್ಠನಾದ ವ್ಯಕ್ತಿ. ಇಷ್ಟು ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಎಲ್ಲ ಜಗತ್ತಿನ ಪ್ರತಿಯೊಂದು ಭಾಗವೂ ಕೂಡ ನನ್ನನ್ನು ಅವಲಂಬಿಸಿದೆ ಅಂತ ಭಗವಂತ ಹೇಳಿದ. ಸೂತ್ರೇ ಮಣಿಗಣ ಇವ, ಎಷ್ಟೇ ಮಣಿಗಳಿದ್ರೂ ಅದು ಹಾರ ಆಗಬೇಕಾದ್ರೆ ಒಂದು ಸೂತ್ರದ ಸಂಬಂಧ ಬರಬೇಕು. ಹಾರದಲ್ಲಿ ವ್ಯವಸ್ಥೆ ಇದೆ, ಹಾರದಲ್ಲಿ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಸೂತ್ರ ಬೇಕೇ ಬೇಕು. ಇಲ್ಲದೆ ಹೋದರೆ ಮಣಿಗಳು ಚಲ್ಲಾಪಿಲ್ಲಿಯ ಬಿದ್ದಿರಬಹುದು, ಆದರೆ ಹಾರವಾದಾಗ ಒಬ್ಬ ಸೂತ್ರ ಬೇಕದಕ್ಕೆ. ಇವತ್ತು ಜಗತ್ತು ಚಲ್ಲಾಪಿಲ್ಲಿಯಾಗಿಲ್ಲ, ಒಂದು ವ್ಯವಸ್ಥೆ ಇದೆ. ಇವತ್ತು ಬಹಳ ಆಶ್ಚರ್ಯ ಅಂದರೆ ಸೂರ್ಯನ ಉದಯಕ್ಕೆ ಇದಕ್ಕೆ ವ್ಯವಸ್ಥೆ ಇದೆ, ಭೂಮಿಗೊಂದು ವ್ಯವಸ್ಥೆ ಇದೆ, ನೀರು ಪ್ರತಿಯೊಂದಕ್ಕೂ ಕೆಲವು ಗುಣಗಳಿದೆ. ಆ ವ್ಯವಸ್ಥೆಯನ್ನು ಮೀರಿದ ನೀರು ಇದ್ದಕ್ಕಿಂತ ಸುಳ್ಳಕ್ಕೆ ಹೋದ್ರೆ ಏನು ಮಾಡಬೇಕು? ಈ ಮಧ್ಯೆ ಸಾಧ್ಯ ಇಲ್ಲ. ಬೆಂಕಿ ತಣ್ಣಗಾರ ಏನು ಮಾಡಬೇಕು? ಸಾಧ್ಯ ಇಲ್ಲ. ಅದೆಲ್ಲ ವ್ಯವಸ್ಥೆ ಇದೆ. ಇವತ್ತು ಸೂರ್ಯನಗತಿ ವ್ಯವಸ್ಥೆ ಇದೆ. ಇವತ್ತು ನಾವು ಮನುಷ್ಯರ ನಿರ್ಮಾಣದೊಳಗೆ ಎಷ್ಟೇ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಅವ್ಯವಸ್ಥೆ ಇರುತ್ತೆ, ಆದರೆ ಸೂರ್ಯೋದಯದ ಸೂರ್ಯಾಸ್ತಗಳ ಒಂದು ನಿಯಮ ಹೇಗಿದೆ, ಈ ಕಾಲವಿಕ್ರಮ ಹೇಗಿದೆ, ಇದೆಲ್ಲ ಹೇಗೆ ಸೆಟ್ ಆಗಿದೆ ಯೋಚನೆ ಮಾಡಬೇಕು. ಸಣ್ಣ ಪುಟ್ಟ ಒಂದು ವಸ್ತು ಮಾಡಿದ್ರೇನೆ ಸಾಮಾನ್ಯ ವ್ಯವಸ್ಥೆಗೆ ಒಬ್ಬ ವ್ಯವಸ್ಥಾಪಕ ಇರಬೇಕು ಅಂತಿದ್ರೆ ಇಡೀ ವಿಶ್ವದ ವ್ಯವಸ್ಥೆಗೆ ಒಬ್ಬ ವ್ಯವಸ್ಥಾಪಕ ಇರಬೇಕಲ್ಲ. ಅಂತ ವ್ಯವಸ್ಥಾಪಕ ಯಾರು ಅಂದರೆ ಭಗವಂತನೇ. ಒಂದು ಆಶ್ಚರ್ಯ ಅಂದರೆ ವಿಜ್ಞಾನಿಗಳು ಎಲ್ಲರೂ ಹೇಳ್ತಾರೆ, ಈ ಜಗತ್ತಿನ ಒಂದು ಆರ್ಡರ್ ಇದೆ, ಒಂದು ವ್ಯವಸ್ಥೆ ಇದೆ ಅಂತ ಹೇಳ್ತಾರೆ. ಒಂದು ವ್ಯವಸ್ಥೆ ಇದ್ದೇ ಇದೆ, ವ್ಯವಸ್ಥೆಯನ್ನು ಅನುಸರಿಸಿ ಮನುಷ್ಯ ಬದುಕ್ತಿರು. ಇಲ್ಲದವ್ರು ಲಾ ಅಂತ ಬರ್ತಾ ಇರಲಿಲ್ಲ, ಸೈನ್ಸ್ ಯಾವುದು ಡೆವಲಪೇ ಆಗ್ತಿರಲಿಲ್ಲ. ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ ಎಂಟೈರ್ ಸೈಂಟಿಫಿಕ್ ಕಾರ್ಡ್ ಕೊಲ್ಯಾಪ್ಸ್ ಆಗ್ತಿತ್ತು. ನ್ಯೂಟನ್ಸ್ ಲಾ ಎಲ್ಲ ಏನು, ಲಾ ಅಂದ್ರೆ ಏನೋ ಒಂದು ವ್ಯವಸ್ಥೆ ಅದು. ಅದು ಅವನು ಮಾಡಿದ ವ್ಯವಸ್ಥೆ ಅಲ್ಲ, ಇರೋ ವ್ಯವಸ್ಥೆ ಅದು, ಅದು ತಿಳ್ಕೊಂಡ ವ್ಯವಸ್ಥೆ. ಅದ ಮೇಲೆ ವ್ಯವಸ್ಥೆಗೆ ಅನುಗುಣವಾಗಿ ಇವತ್ತು ಟೆಕ್ನಾಲಜಿ ಡೆವಲಪ್ ಆಗಿದ್ರೆ ಕಾರಣ ಏನದಕ್ಕೆ? ವ್ಯವಸ್ಥೆ. ಆ ವ್ಯವಸ್ಥೆ ಮೂಲ ವ್ಯವಸ್ಥೆ ಸ್ವರೂಪ ಎಲ್ಲಿದೆ? ಪ್ರಕೃತಿಯಲ್ಲೇ. ಆ ವ್ಯವಸ್ಥೆ ತಾನಾಗಿಯೇ ಆಯಿತೋ? ಇಲ್ಲ, ಭಗವಂತ ಮಾಡಿದ ವ್ಯವಸ್ಥೆ ಇದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ವ್ಯವಸ್ಥೆಯನ್ನು ನೋಡುತ್ತೇವೆ, ವ್ಯವಸ್ಥಾಪಕರನ್ನು ಮರಿತೇವೆ. ಇದನ್ನೇ ದೌರ್ಜನ್ಯ ಅಂತ ಕರೆದ ಅವಿವೇಕ ಅಂತ ಕರೆದಿತ್ತು. ಅದೇ ಆಚಾರ ಹೇಳುತ್ತಾರೆ, ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಆದ್ದರಿಂದ ಲೋಕವನ್ನು ನೋಡೋ ಗಲಾಟೆಯೊಳಗೆ ಲೋಕನಾಥನನ್ನ ಮರೆಯಬೇಡ ಅಂತ ಆಚಾರ ಹೇಳುತ್ತಾರೆ. ನೋಡಿದ ತಕ್ಷಣ ಅಸ್ತವ್ಯಸ್ತವಾಗಿತ್ತು ಆಫೀಸ್ನಲ್ಲಿ, ಹೇಳೋರೆಲ್ಲ ಕೇಳೋರಿಲ್ಲ, ಇದ್ದಕ್ಕಿದ್ದ ವ್ಯವಸ್ಥೆ ಬಂದ್ಬಿಡತ್ತೆ. ಓ, ಯಾರೋ ಒಳ್ಳೆ ಆಫೀಸರ್.